ஹரிஹி ஓம் ஸ்ரீ குருபியோ நமஹ. அப்ரமம் மங்கரயிதம் மதுரம் விமலம் சதா ஆனந்த தீர்த்தமத்லம் வதேதாபத்ரயாபகம் மித்யா சித்தாந்த துத்வாந்த வித்வம்சக்ஷண ஜெய்தீத்தாக்கியத்த நிர்பாசதாம் நோ ஹிருதம்பரே அத்திகல்பித கல்போயம் பிரத்யர்த்தி கஜகேசரி வியாசதீர்த்த குரு பூயாத் அஸ்மதிஷ்டாத சித்தையே தபோ வித்யா விரக்தியாதி சுத்குணோகாகரானம் வாதிராஜகுரூன் வந்தே ஹைத்ரிபதாஷியான் பூஜ்ய ராகவேந்திராய சத்யதர்மர்த்தாய ச பஜதாம் கல்பவருஷாய நமதாம் காமதேனவே துர்வாதித்வாந்த்ரவே வைஷ்ணவேந்திரவரேந்தவே ஸ்ரீ ராகவேந்திரகவே நமஸ்தேந்திரியாளவே ஆபாதமௌலி பர்யந்தம் குருநாமாக்தி ஸ்மரே தேன விக்னாஹ ப்ரஷ்யந்தி சித்யந்த மனோரதாஹ. ஹரிஹி ஓம் ஸ்ரீ குருப்யோ நமஹ. நாவு ஸ்ரீ சனேஸ்வர தேவரு மாடிதந்த நரசிம்ஹ ஸ்துதிய அர்த்த சிந்தனை மாடுத்தா பந்திதீவி. இவத்தின் தின எத்தனை ஸ்லோக யஸ்யோத்தமம் இஹ உமாபதி பத்மஜன்ம சக்ராதி தெய்வத சபாசு சமஸ்தகீதம் ஷக்கேவ சர்வ ஷமல ப்ரஷமைகதக்ஷம் சத்வம் நிருசிம்ஹ மை தே கிருபாவலோகம் அன்னுவ ஆ ஸ்லோகத அர்த்தவன்னு சிந்தனை மாடோண. இது யஸ்ய உத்தமம் யஷ உமாபதி பத்மஜன்ம சக்ர ஆதி தெய்வத சபாசு சக்யாயேவ சமஸ்தகீதம் சர்வ சமல பிரசம ஏகதக்ஷம் சத்வம் நிருசிம்ஹ மயி கிருபாவலோகம் தேஹி அந்தேரி. ஏனு இதர் அர்த்தம் அந்த யஸ்யா அன்னோது சம்ஸ்கிருதத்தில் யாரதாதரே அந்த பகவந்தனிகே அன்வயவாக ஹே நரசிம்மதேவரே நீவு எந்தவரு சத்வம் நிருசிம்ஹ அந்த நரசிம்மதேவரு நான் மாடபேக்கந்த அதக்கே அனுகுணவாகி பூர்வபாவியாகி ಹೇಳುವಂತದ್ದು ಯಸ್ಯ ಯಾವ ಪರಮಾತ್ಮನ ಉತ್ತಮಂ ಉತ್ತಮವಾದಂತಹ ಯಶ ಅಂದರೆ ಕೀರ್ತಿ ಆ ಅಂದರೆ ಭಗವಂತನ ಕೀರ್ತಿಯನ್ನು ಆ ಕೀರ್ತಿ ಎಲ್ಲಿ ಆದರೆ ಯಾರ ಕೀರ್ತಿಯಾದರೆ ಉಮಾಪತಿ ಪದ್ಮಜನ್ಮ ಶಕ್ರ ಆದಿ ದೈವದ ಸಭಾಸು. ಉಮಾಪತಿ ಅಂದರೆ ಉಮಾದೇವಿಯ ಭಕ್ತ ಆದಂತಹ ರುದ್ರದೇವರು, ಪದ್ಮಜನ್ಮ ಪದ್ಮದಲ್ಲಿ ಹುಟ್ಟಿರುವಂತಹ ಚತುರ್ಮುಖ ಬ್ರಹ್ಮದೇವರು, ಶಕ್ರ ಇಂದ್ರದೇವರು ಆದಿ ಮುಂತಾದಂತಹ ಆ ದೇವತೆಗಳ ದೈವತ ದೇವತೆಗಳ ಸಭಾಸು ಸಭೆಗಳಲ್ಲಿ ಅಂದರೆ ರುದ್ರದೇವರು ಅವರು ಕೈಲಾಸಾಧಿಪತಿ, ಕೈಲಾಸ ಲೋಕಕ್ಕೆ ಮಾತ್ರ ಅಧಿಪತಿಯಲ್ಲ, ಅವರು ಇಂದ್ರಾದಿ ದೇವತೆಗಳಿಗೂ ಮೇರಿ ನಿಂತವರು. ಅವರು ರುದ್ರದೇವರ ಸಭೆಗಳಲ್ಲಿ ರುದ್ರದೇವರು ಭಗವಂತನ ಗುಣನಾಮ ಕೀರ್ತನವನ್ನು ಮಾಡ್ತಾ ಇರ್ತಾರೆ. ಸೊ ಪ್ರಮಥಗಣ ಆ ರುದ್ರದೇವರ ಅನುಯಾಯಿಗಳು ಅನುಸರಿಗಳು ಕೂಡ ಆ ನಾರಾಯಣನ ನರಸಿಂಹದೇವರ ಕೀರ್ತಿಯನ್ನು ಮಾಡ್ತಾ ಇರ್ತಾರೆ. ಯಾಕಂದ್ರೆ ರುದ್ರಾಂತರ್ಗತವಾದ ಒಂದು ರೂಪ ನರಸಿಂಹದೇವರ ರೂಪ. ರುದ್ರದೇವರಿಗೆ ಮುಕ್ಕಣ್ಣ ಅಂತ ಹೆಸರು, ಮೂರು ಕಣ್ಣುಗಳು. ಯಾಕೆ ಅಂದರೆ ಅವರ ಒಳಗಿರುವ ನರಸಿಂಹದೇವರು ಮುಕ್ಕಣ್ಣನಾದ್ದರಿಂದ ರುದ್ರದೇವರು ಮುಕ್ಕಣ್ಣನಾದ. ಒಳಗಿರುವ ನರಸಿಂಹದೇವರಿಗೆ ಮೂರು ಕಣ್ಣುಗಳು, ಸೂರ್ಯ ಚಂದ್ರ ಅಗ್ನಿ ಮೂರು ಕಣ್ಣುಗಳು. ಆ ಮೂರು ಕಣ್ಣುಗಳಲ್ಲಿ ಆ ಮೂರು ದೇವತೆಗಳು ಅವರು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ನರಸಿಂಹದೇವರ ಅನುಗ್ರಹದಿಂದ ಆ ನರಸಿಂಹದೇವರು ಯಾರ ಅಂತರ್ಯಾಮಿಯಾಗಿದ್ದಾರೋ ಆ ರುದ್ರದೇವರು ಕೂಡ ಮುಕ್ಕಣ್ಣರಾಗಿದ್ದಾರೆ. ಆ ರುದ್ರದೇವರಿಗಿಂತ ಕಳಗಿರುವವರಾದ್ದರಿಂದ ಸೂರ್ಯ ಚಂದ್ರ ಅಗ್ನಿಗಳು ಹೇಗಾದರೆ ನರಸಿಂಹದೇವರ ಕಣ್ಣುಗಳಲ್ಲಿ ಅವರು ನೆಲೆಸಿದ್ದು ಭಗವಂತನ ಸೇವೆಯನ್ನು ಮಾಡ್ತಾರೋ, ಹಾಗೆ ಸೂರ್ಯ ಚಂದ್ರ ಅಗ್ನಿ ದೇವರು ಆ ರುದ್ರದೇವರ ಕಣ್ಣಿನಲ್ಲಿ ಕೂಡ ಮೂರು ಕಣ್ಣುಗಳಲ್ಲಿ ಅವರು ನಿಂತು ಆ ರುದ್ರದೇವರ ಸೇವೆಯನ್ನು ಮಾಡ್ತಾರೆ. ಯಾಕಂದ್ರೆ ರುದ್ರದೇವರು ಅವರಿಗಿಂತ ಉತ್ತಮರಾಗಿದ್ದಾರೆ. ಆದ್ದರಿಂದ ಸೂರ್ಯ ಚಂದ್ರ ಅಗ್ನಿಗಳು ಆ ರುದ್ರದೇವರ ಮೂರು ಕಣ್ಣುಗಳಲ್ಲಿ ನಿಂತು ಆ ರುದ್ರದೇವರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅಂತಹ ಆ ನರಸಿಂಹದೇವರ ಅನುಗ್ರಹದಿಂದ ತಮಗೆ ಬಂದ ಶಕ್ತಿಯನ್ನು ರುದ್ರದೇವರು ನಿತ್ಯ ಸ್ಮರಣೆ ಮಾಡ್ತಾರೆ. ಆದ್ದರಿಂದ ಆ ರುದ್ರದೇವರು ಆ ಸಭೆಗಳಲ್ಲಿ ಭಗವಂತನ ಕೀರ್ತಿ ಮಾಡ್ತಾರೆ, ಕೀರ್ತಿಗಾನ ಮಾಡ್ತಾರೆ. ಆದ್ದರಿಂದ ಆ ರುದ್ರದೇವರ ಸಭೆಯಲ್ಲಿ ಮಿಕ್ಕವರು ಕೂಡ ಆ ಸಭೆಯಲ್ಲಿರುವ ಎಲ್ಲರೂ ಕೂಡ ಅದನ್ನು ಹೇಳ್ತಾರೆ. ಈ ರುದ್ರದೇವರ ಸಭೆಯಲ್ಲಿ ಅದೇ ವಿಧವಾಗಿ ಬ್ರಹ್ಮದೇವರ ಸಭೆ, ಬ್ರಹ್ಮದೇವರ ಸಭೆಯಲ್ಲಿ ಇಂದ್ರನ ಸಭೆ, ಇಂದ್ರದೇವರು ಸಭೆಯನ್ನು ಮಾಡ್ತಾರೆ. ದೇವತೆಗಳ ಸಭೆ ಆ ಸುಧರ್ಮ ಅಂತ ಕರೆಯಲ್ಪಡುವ ಅಂತ ಇಂದ್ರದೇವರ ಸಭೆ, ಆ ಸಭೆಯಲ್ಲಿ ಕೂಡ ಭಗವಂತನ ಆ ನರಸಿಂಹದೇವರ ಗುಣನಾಮ ಕೀರ್ತಿ ಆಗ್ತಾ ಇರುತ್ತೆ. ಆ ವಿಧವಾಗಿ ಆ ದೇವತೆಗಳ ಸಭೆಗಳಲ್ಲಿ ಶಕ್ತಿಯ ಏವ ಬ್ರಹ್ಮದೇವರ ಸಭೆಯಲ್ಲಿ ಆದಷ್ಟು ಕೀರ್ತಿಗಾನ ಇಂದ್ರ ದೇವರ ಸಭೆಯಲ್ಲಿ ಆಗೋದಿಲ್ಲ. ಅಂದ್ರೆ ತಾರತಮ್ಯಾನುಸಾರವಾಗಿ ಅವರವರ ಶಕ್ತಿಗನುಸಾರವಾಗಿ ಒಂದೇ ಸಭೆಯಲ್ಲಿ ಕೂಡ ಬ್ರಹ್ಮದೇವರು ಮಾಡಿದಷ್ಟು ಕೀರ್ತಿಯನ್ನು ಮಿಕ್ಕವರು ಮಾಡೋದಿಲ್ಲ, ರುದ್ರದೇವರು ಮಾಡಿದಷ್ಟು ಕೀರ್ತಿಯನ್ನು ಇನ್ನೊಬ್ಬರು ಮಾಡೋದಿಲ್ಲ, ಇಂದ್ರದೇವರು ಮಾಡಿದಷ್ಟು ಕೀರ್ತಿಯನ್ನು ಇಂದ್ರ ಸಭೆಯಲ್ಲಿರುವ ಮಿಕ್ಕ ದೇವತೆ ಅಂದ್ರೆ ಕಳಗಿ ಅವರಿಗಿಂತ ಕಳಗಿರುವ ದೇವತೆಗಳು ಮಾಡೋದಿಲ್ಲ. ಹೀಗೆ ಆ ಎಲ್ಲ ದೇವತೆಗಳು ಕೂಡ ಅವರವರ ಶಕ್ತಿಗನುಸಾರವಾಗಿ ಶಕ್ತಿಯ ಏವ ಅಂದರೆ ಅವರವರ ಶಕ್ತಿಗೆ ತಕ್ಕಂತೆ ಶಕ್ತಿಗೆ ಅನುಸಾರವಾಗಿ ಸಮಸ್ತ ಗೀತಂ, ಸಮಸ್ತ ಗೀತಂ ಅಂದ್ರೆ ಎಲ್ಲ ವಿಧವಾದ ಗೀತೆಗಳನ್ನೆಲ್ಲ ಸಮಸ್ತ ಗೀತ ಮುಕ್ತ ಕಂಠದಿಂದ ಜ್ಞಾನ ಮಾಡ್ತಾ ಇದ್ದಾರೆ. ಸಮಸ್ತ ಅಂದ್ರೆ ಸಮಸ್ತವಾಗಿ ಅಂದ್ರೆ ಕಾಂಪ್ಯಾಕ್ಟ್ ಅಂತ ಒಂದರ್ಥ, ಸಮಸ್ತ ಅಂದ್ರೆ ಎಲ್ಲವೂ ಅಂತ ಅರ್ಥ, ಎವ್ರಿಥಿಂಗ್ ಅಂಡ್ ಇನ್ ಎ ಕಾಂಪ್ಯಾಕ್ಟ್. ಕಾಂಪ್ಯಾಕ್ಟ್ ಅಂದ್ರೆ ಎಲ್ಲವನ್ನು ಸೇರಿಸಿಕೊಂಡು ಎಲ್ಲ ಹಾಡು ಗಾನ ಲಯ ಲಯಬದ್ಧವಾಗಿ ತಾಳ ಲಯ ಸಂಗೀತ ಎಲ್ಲವನ್ನು ಉಪಯೋಗಿಸಿಕೊಂಡು ಅವರು ಸಮಸ್ತ ಗುಣಸಂಪನ್ನನಾದ ಭಗವಂತನನ್ನು ಸಮಸ್ತ ರೀತಿಗಳಲ್ಲಿ ಅವರು ಮುಕ್ತ ಕಂಠದಿಂದ ಜ್ಞಾನ ಮಾಡ್ತಾ ಇರ್ತಾರೆ. ಅಂದ್ರೆ ದೇ ರಿಯಲಿ ಪ್ರೈಸ್ ಆಲ್ ಆಫ್ ದೆಮ್ ಇನ್ ಅವರವರ ಸಭೆಗಳಲ್ಲಿ ಆ ಭಗವಂತನ ಕೀರ್ತಿಯನ್ನು ಮಾಡ್ತಾ ಇರ್ತಾರೆ. ಹಾಗೆ ಸಮಸ್ತ ಗೀತಂ ಅದು ಯಾಕೆ ಮಾಡ್ತಾರೆ, ಆ ಸಮಸ್ತ ಗೀತೆಯನ್ನು ಅವರು ಮಾಡುವುದರ ಮೂಲಕವಾಗಿ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ವ ಶಮಲ ಪ್ರಶಮ ಏಕ ದಕ್ಷಂ ಅಂತ ಹೇಳಿ. ಯಾಕೆ ಅವರು ಹಾಗೆ ಮಾಡ್ತಾ ಇದ್ರೆ ಅಂದ್ರೆ ಆ ನರಸಿಂಹದೇವರ ಗುಣಗಾನ ಮಾತ್ರ ಎಲ್ಲ ವಿಧವಾದ ಪಾಪಗಳನ್ನು ಶಾಂತಗೊಳಿಸುವುದರಲ್ಲಿ ಅತ್ಯಂತ ಸಮರ್ಥವಾಗಿದೆ ಅಂತ ಹೇಳಿ. ಸರ್ವ ಎಲ್ಲ ವಿಧವಾದಂತಹ ಶಮಲ ಅಂದ್ರೆ ಪಾಪಗಳು ಮಲಿನಗಳು ಇಂಪ್ಯೂರಿಟೀಸ್ ಸಿನ್ಸ್ ಎಲ್ಲವೂ ಕೂಡ ಒಳಗಿರುವ ದೋಷಗಳು ಎಲ್ಲವನ್ನು ಕೂಡ ಪ್ರಶಮ ಶಮ ಪ್ರಶಮ ಶಮಗೊಳಿಸುವುದಂದ್ರೆ ಶಾಂತಗೊಳಿಸುವುದು, ಪ್ರಶಮ ಅಂದ್ರೆ ಚೆನ್ನಾಗಿ ಶಾಂತಗೊಳಿಸುವುದು. ಸೊ ಪ್ರಕರ್ಷೇಣ ಶಮಯತಿ, ಆದ್ದರಿಂದ ಪ್ರಶಮ ಅಂದ್ರೆ ಚೆನ್ನಾಗಿ ಶಾಂತಗೊಳಿಸುವುದರಲ್ಲಿ ಏಕದಕ್ಷಂ, ಏಕ ಅಂದ್ರೆ ಸಮರ್ಥವಾಗಿ ಅಂದ್ರೆ ದಕ್ಷ ಅಂದ್ರೆ ಸಮರ್ಥ ಕೇಪಬಲ್, ಏಕ ಮೀನ್ಸ್ ದಟ್ ಈಸ್ ವೆರಿ ಹೈಲಿ ಕೇಪಬಲ್ ಅಂತ. ಏಕ ಅನ್ನೋದು ಪ್ರಾಧಾನ್ಯತೆಯನ್ನು ತಿಳಿಸಿಕೊಡುತ್ತೆ. ಆ ವಿಧವಾಗಿ ಪಾಪಗಳನ್ನು ಹೋಗಲಾಡಿಸುವ ಅನೇಕ ವಿಧವಾದ ವಿಧಾನಗಳಿರಬಹುದು, ಅಂದ್ರೆ ಭಗವಂತನ ಗುಣನಾಮ ಕೀರ್ತನ ಮಾತ್ರ ಅಲ್ಲದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರು ಪಾಪ ಹೋಗುತ್ತೆ ಅಂತ ಹೇಳಿದ್ರೆ, ಆದ್ರೆ ಆ ವಿಧವಾಗಿ ಹೋಗುವ ಪಾಪಗಳು ಬಹಳ ಕಡಿಮೆ. ಭಗವಂತನ ಗುಣನಾಮ ಕೀರ್ತನದಿಂದ ಇನ್ನು ಎಲ್ಲ ಪಾಪಗಳು ಹೋಗುತ್ತೆ. ಆದ್ದರಿಂದ ಇದು ಏಕ ದಕ್ಷಂ ಅತ್ಯಂತ ಸಮರ್ಥವಾಗಿದೆ ಅಂತ ಹೇಳಿ. ಸೊ ಸರ್ವ ಶಮಲ ಪ್ರಶಮ ಏಕದಕ್ಷಂ ಅಂತ ಹೇಳಿ ಈ ವಿಧವಾಗಿದೆ. ಅಂತಹ ನರಸಿಂಹ ಅಂದ್ರೆ ಯಾವ ನರಸಿಂಹದೇವರ ಕೀರ್ತಿಯನ್ನು ಆ ಸಭೆಗಳಲ್ಲಿ ಉತ್ತಮವಾದ ಕೀರ್ತಿ, ರುದ್ರ ದೇವರ ಬ್ರಹ್ಮ ದೇವರ ಇಂದು ದೇವರ ಮುಂತಾದ ದೇವತೆಗಳ ಸಭೆಗಳಲ್ಲಿ ಶಕ್ತಿಯನುಸಾರವಾಗಿ ಮುಕ್ತ ಕಂಠದಿಂದ ಗಾನ ಮಾಡಲ್ಪಡುತ್ತೋ, ಎಲ್ಲ ಪಾಪಗಳನ್ನು ಶಾಂತಗೊಳಿಸುವುದರಲ್ಲಿ ಅತ್ಯಂತ ಸಮರ್ಥವಾಗಿದೆಯೋ, ಅಂತಹ ಸತ್ವಂ ಅಂತಹ ಸ್ವಾಮಿಯಾದಂತಹ ಕರುಣಾಮಯನಾದಂತಹ ನೃಸಿಂಹ ತ್ವಂ ಹೇ ನರಸಿಂಹದೇವರೇ ನೀವು ಮೈ ನನ್ನಲ್ಲಿ ಕೃಪಾ ಅವಲೋಕಂ ಕೃಪಾದೃಷ್ಟಿಯನ್ನು ದೇಹಿ ಇದರಿ ಅಂತ ಹೇಳಿ ಶನೇಶ್ವರ ದೇವರು ನರಸಿಂಹದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಇದರಲ್ಲಿ ಇರುವ ವಿಶೇಷಾಂಶ ಏನಂತ ಹೇಳಿದರೆ ಇದು ಬ್ರಹ್ಮ ಆಮೇಲೆ ರುದ್ರ ಆಮೇಲೆ ಇಂದ್ರ ದೇವತೆಗಳು ಕೂಡ ಮೂರು ಜನ ಕೂಡ ಸಭೆಗಳಲ್ಲಿ ಆ ನಾರಾಯಣನ ನರಸಿಂಹದೇವರ ಕೀರ್ತಿಯನ್ನು ಮಾಡ್ತಾರೆ ಅಂತ ಹೇಳುವುದರ ಮೂಲಕವಾಗಿ ಹರಿಸರ್ವೋತ್ತಮತ್ವವನ್ನು ಇದು ಪ್ರತಿಪಾದನೆ ಮಾಡ್ತಾ ಇದೆ. ಸೊ ಈ ವಿಧವಾಗಿ ಹರಿಸರ್ವೋತ್ತಮತ್ವವನ್ನು ಸಾರುತ್ತಾ ದೃಢಪಡಿಸುತ್ತಾ ಬ್ರಹ್ಮ ರುದ್ರ ಇಂದ್ರರು ಅವರವರ ಪದವಿಯಲ್ಲಿರುವುದಕ್ಕೆ ಯಾವ ಭಗವಂತ ಕಾರಣ ಆಗಿದ್ದಾನೋ ಆ ಭಗವಂತನ ಗುಣ ನಾಮ ಕೀರ್ತನವನ್ನು ಅವರು ಮುಕ್ತಿಗೆ ಹೋದ ಅನಂತರ ಬೇರೆಯವರು ಆ ಪದವಿಗಳಿಗೆ ಬರ್ತಾರೆ, ಅವರು ಕೂಡ ಎಲ್ಲರೂ ಅಂದ್ರೆ ಈಗ ಮುಕ್ತ ಬ್ರಹ್ಮ ವೃದ್ಧ ದೇವರು ಶೇಷ ಪದವಿಗೆ ಬಂದು ಅವರು ಮುಕ್ತ ಆಗ್ತಾರೆ. ಈ ವಿಧವಾಗಿ ಮುಕ್ತ ಬ್ರಹ್ಮ ಮುಕ್ತ ಶೇಷ ಮುಕ್ತ ಇಂದ್ರರು ಕೂಡ ಅವರವರ ಮುಕ್ತ ಲೋಕಗಳಲ್ಲಿ ಮಾಡ್ತಾರೆ. ಈ ಅಮುಕ್ತ ಪ್ರಪಂಚದಲ್ಲಿರುವಂತಹ ಬ್ರಹ್ಮ ರುದ್ರ ಆಮೇಲೆ ಇಂದ್ರ ಇವರೆಲ್ಲರೂ ಕೂಡ ಇಲ್ಲಿ ಅಮುಕ್ತ ಪ್ರಪಂಚದಲ್ಲಿ ಕೂಡ ಆ ಭಗವಂತನ ಕೀರ್ತಿಯನ್ನು ಮಾಡ್ತಾ ಇರ್ತಾರೆ. ಹೀಗೆ ಮುಖ್ಯವಾಯದೇವರು ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಗೆ ಬರ್ತಾರೆ. ಸೊ ಇಲ್ಲಿ ಮುಖ್ಯ ಪ್ರಾಣ ದೇವರನ್ನು ಹೇಳಿದಂತಾಗುತ್ತೆ. ಅದೇ ವಿಧವಾಗಿ ರುದ್ರದೇವರು ಮುಂದಿನ ಕಲ್ಪದಲ್ಲಿ ಶೇಷರಾಗ್ತಾರೆ, ಆದ್ದರಿಂದ ಅವರನ್ನು ಹೇಳಿದಂತಾಗುತ್ತೆ. ಇವರೆಲ್ಲರೂ ಕೂಡ ಮುಕ್ತಿಗೆ ಹೋಗುವಂತಹ ಅವರು ಮುಕ್ತಿ ಯೋಗ್ಯರಾದವರು. ಅವರು ಬ್ರಹ್ಮರುದ್ರೇಂದ್ರರಿಗೆ ಜನ್ಮಗಳನ್ನು ಹೇಳಿದ್ದಾರೆ ಪುರಾಣಗಳಲ್ಲಿ. ಸೊ ಇವರು ಆ ಕಾರಣದಿಂದ ತಾರತಮ್ಯ ಅನ್ನುವುದು ನಾರಾಯಣನಿಗೆ ಮಾತ್ರ ಅವತಾರಗಳಿದೆ ಹೊರತು ಈ ವಿಧವಾಗಿ ಪದವಿಗೆ ನಾರಾಯಣ ಅನ್ನೋದು ಪದವಿ ಅಲ್ಲ, ಮಿಕ್ಕವರೆಲ್ಲರೂ ಕೂಡ ಭಸ್ಮ ರುದ್ರೇಂದ್ರರ ಅದಕ್ಕೆ ಅವರಿಗೆ ಜನ್ಮಗಳು ಬರೋದು, ಪದವಿಗಳು ಬರೋದು ಇವೆಲ್ಲ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಆದರೆ ನಾರಾಯಣನಿಗೆ ಮಾತ್ರ ಪದವಿ ಅನ್ನುವ ಉಲ್ಲೇಖ ಎಲ್ಲಿಯೂ ಇಲ್ಲ, ಅವನಿಗೆ ಜನ್ಮ ಎಂಬುದು ಇಲ್ಲ. ನಾರಾಯಣ ಅವತಾರ ಮಾಡಿದಾಗ ರುದ್ರನ್ನು ಪೂಜೆ ಮಾಡ್ತಾರಲ್ಲವಾ, ರಾಮದೇವರು ಕೃಷ್ಣದೇವರಾಗಿ ಅವತಾರ ಮಾಡಿದಾಗ ರುದ್ರರು ಪೂಜೆ ಮಾಡಿದ್ದಾರಲ್ಲವಾ, ಅಂದ್ರೆ ಅವತಾರ ಮಾಡಿದಾಗ ಮಾರ್ಗದರ್ಶನ ಮಾಡಬೇಕು ಆದ್ದರಿಂದ ಮಾಡ್ತಾರೆ. ಆವಾಗ ಕೂಡ ಶ್ರೀರಾಮನಾಗಿ ಅವತಾರ ಮಾಡಿದಾಗ ರುದ್ರನಿಗೆ ಮಾತ್ರವಲ್ಲ ದಶರಥನಿಗೆ, ವಶಿಷ್ಠರಿಗೆ, ವಿಶ್ವಾಮಿತ್ರರಿಗೆ, ಋಷಿಗಳಿಗೆಲ್ಲರಿಗೂ ನಮಸ್ಕಾರ ಮಾಡಿದ ರಾಮಚಂದ್ರದೇವರು. ಆದ್ದರಿಂದ ವಶಿಷ್ಠ ವಿಶ್ವಾಮಿತ್ರ ದಶರಥರು ರಾಮನಿಗಿಂತ ಮೇಲೆ ಆಗೋದಿಲ್ಲ. ಹಾಗೆ ಮಾರ್ಗದರ್ಶಕವಾಗಿ ಹೇಗಾದ್ರೆ ಅವರಿಗೆ ನಮಸ್ಕಾರ ಮಾಡಿದಾಗ ಅವರ ಅಂತರ್ಗತನಾಗ ತನ್ನ ರೂಪಗಳನ್ನೇ ಪರಮಾತ್ಮ ಮಾಡಿದ್ದಾನೋ ನಮಸ್ಕಾರ, ಹಾಗೆ ರುದ್ರದೇವರಿಗೆ ನಮಸ್ಕಾರ ಮಾಡಿದಾಗಲೂ ರುದ್ರಾಂತರ್ಗತವಾದ ತನ್ನ ರೂಪಕ್ಕೆ ಪರಮಾತ್ಮ ನಮಸ್ಕಾರವನ್ನು ಮಾಡ್ತಾನೆ ಅನ್ನುವ ತಿಳುವಳಿಕೆ ನಮಗಿರಬೇಕು. ಹೀಗೆ ಅನೇಕ ಋಷಿಗಳಿಗೂ ನಮಸ್ಕಾರ ಮಾಡಿದ ರಾಮಚಂದ್ರದೇವರು. ಅದೇ ವಿಧವಾಗಿ ಶ್ರೀಕೃಷ್ಣ ರುದ್ರನಿಗೆ ಮಾತ್ರ ಅಲ್ಲ, ನಂದಾದಿಗಳಿಗೂ, ವಸುದೇವಾದಿಗಳಿಗೂ, ಋಷಿಗಳಿಗೂ, ಸಾಂದೀಪನಿ ಮುಂತಾದವರಿಗೂ ಎಲ್ಲರಿಗೂ ನಮಸ್ಕಾರ ಮಾಡಿದ ಕೃಷ್ಣ. ಆದರೆ ಅವತಾರಗಳು ಮಾಡಿದಾಗ ಅವರು ಮಾಡುವ ಆ ರಾಮಕೃಷ್ಣಾದಿ ಅವತಾರಗಳಲ್ಲಿ ಮಾಡುವುದು ಮಾರ್ಗದರ್ಶನಕ್ಕಾಗಿ ಅನ್ನುವುದು ಒಂದು, ಅಷ್ಟೇ ಅಲ್ಲದೆ ಆವಾಗ ಹಾಗೆ ನಮಸ್ಕಾರ ಮಾಡುವಾಗ ಅವರ ಒಳಗಿರುವ ತನ್ನದೇ ಆದ ರೂಪಗಳಿಗೆ ಪರಮಾತ್ಮ ನಮಸ್ಕಾರ ಮಾಡ್ತಾನೆ. ಯಾಕಂದ್ರೆ ಪರಮಾತ್ಮ ನಿಂದ ನಮಸ್ಕಾರ ಮಾಡಲು ಪಡಲಕ್ಕೆ ಯೋಗ್ಯವಾದದ್ದು ತನ್ನದೇ ರೂಪಗಳೇ ಹೊರತು ಬೇರೆ ಯಾರು ಪರಮಾತ್ಮನಿಂದ ನಮಸ್ಕಾರ ಅರ್ಹರಲ್ಲ ಅನ್ನೋದು ತಿಳ್ಕೋಬೇಕು. ಸೊ ಈ ವಿಧವಾಗಿ ಮೇಲಿನ ಶ್ಲೋಕದ ವಿಸ್ತಾರ. ಸೊ ಮುಕ್ತರಾದಂತಹ ಅನಂತಾನಂತ ಬ್ರಹ್ಮ ಶೇಷ ಇಂದ್ರರು ಕೂಡ ಅವರವರ ಮುಕ್ತ ಸ್ಥಾನಗಳಲ್ಲಿರುವ ಸಭೆಗಳಲ್ಲಿ ಸಹಿತ ಪರಿಕೀರ್ತನ ಭಗವಂತನನ್ನು ಕೀರ್ತನೆ ಮಾಡ್ತಾರೆ. ಅಲ್ಲಿ ಮಾಡುವುದು ಸಾಧನೆಗಾಗಲ್ಲ, ಅಮುಕ್ತ ಪ್ರಪಂಚದಲ್ಲಿ ಮಾಡುವುದು ಸಾಧನೆಗೆ, ಆನಂದ ಅಭಿವೃದ್ಧಿಗೆ ಮಾಡ್ತಾರೆ. ಆದರೆ ಮುಕ್ತ ಪ್ರಪಂಚದಲ್ಲಿ ಮಾಡುವುದು ಆನಂದ ಅಭಿವ್ಯಕ್ತಿ. ಸೊ ಇಲ್ಲಿ ಆನಂದ ಅಭಿವೃದ್ಧಿಗಾಗಿ ಮಾಡುವ ಸಾಧನೆ, ಮುಕ್ತ ಪ್ರಪಂಚದಲ್ಲಿ ಆನಂದ ಅಭಿವ್ಯಕ್ತಿ, ಮ್ಯಾನಿಫೆಸ್ಟೇಷನ್ ಆಫ್ ಬ್ಲಿಸ್ ಅಷ್ಟೇ, ಆ ವಿಧವಾಗಿ ಮಾಡ್ತಾರೆ ಅನ್ನೋದು ನಾವು ತಿಳ್ಕೋಬೇಕು. ಅಲ್ಲಿ ಮುಕ್ತ ಪ್ರಪಂಚಗಳಲ್ಲಿ ಸಾಧನೆ ಅನ್ನೋದಿಲ್ಲ ಅನ್ನೋದು ಇಂಪಾರ್ಟೆಂಟ್. ಅದಾದ ಮೇಲೆ ಈಗ 11ನೇ ಶ್ಲೋಕ 11th ವರ್ಸ್ ಅದನ್ನ ನೋಡೋಣ. ಅದು ಮತ್ತೊಂದ್ಸಲ 15 ಓದ್ಬಿಟ್ಟು 11ನೇ ಶ್ಲೋಕ ಹೋಗೋಣ. ಯಸ್ಯೋತ್ತಮಂ ಯಶ ಉಮಾಪತಿ ಪದ್ಮಜನ್ಮ ಶಕ್ರಾದಿದೈವತ ಸಭಾಸು ಸಮಸ್ತ ಗೀತಂ ಶಕ್ಯೈವ ಸರ್ವಶಮಲ ಪ್ರಶಮೈಕ ದಕ್ಷಂ ಸತ್ವಂ ನೃಸಿಂಹಮೈಥೇಹಿ ಕೃಪಾವಲೋಕಂ. 11ನೇ ಶ್ಲೋಕ. ಏವಂ ಶುತ್ವಾ ಸ್ತುತಿಂ ದೇವಃ ಶನಿನ ಕಲ್ಪಿತಾಂ ಹರಿಃ ಉವಾಚ ಬ್ರಹ್ಮ ವೃಂದಸ್ಥ ಶನಿಂ ತಂ ಭಕ್ತವತ್ಸಲಃ ಅಂತೇಳಿ. ಏವಂ ಈ ವಿಧವಾಗಿ ಶನಿನ ಕಲ್ಪಿತಾಂ ಸ್ತುತಿಂ ಶುತ್ವಾ ಬ್ರಹ್ಮ ವೃಂದಸ್ಥ ಭಕ್ತವತ್ಸಲಃ ದೇವಃ ಹರಿಃ ತಂ ಶನಿಂ ಉವಾಚ. ಇದು ಅನ್ವಯ. ಹೀಗೆ ಮಾಡಿದ್ರೆ ಅಂದ್ರೆ ಏನು? ಏವಂ ಈ ವಿಧವಾಗಿ, ಈ ರೀತಿಯಾಗಿ ಶನಿನ ಶನಿದೇವರಿಂದ ಕಲ್ಪಿತಾಂ ಮಾಡಲ್ಪಟ್ಟಿರುವಂತಹ ಸ್ತುತಿಂ ಸ್ತುತಿಯನ್ನು ಶುತ್ವ ಕೇಳಿದವನಾಗಿ ನರಸಿಂಹದೇವರು ಬ್ರಹ್ಮ ವೃಂದಸ್ಥ ಬ್ರಹ್ಮದೇವರ ಸಭೆಯಲ್ಲಿರುವ ಭಕ್ತವತ್ಸಲ ಭಕ್ತವತ್ಸಲನಾದಂತಹ ದೇವಃ ಹರಿಃ ಸಿ ನರಸಿಂಹದೇವರು ತಂ ಶನಿಂ ಆ ಶನಿದೇವರನ್ನು ಕುರಿತು ಉವಾಚ ಹೀಗೆ ಮಾತನ್ನು ಹೇಳಿದ್ದಾರೆ, ಅನುಗ್ರಹ ಮಾಡಿದ್ದಾರೆ, ಹೀಗೆ ಹೇಳ್ತಾ ಇದ್ದಾರೆ ನರಸಿಂಹದೇವರು. ಅಂದ್ರೆ ಶನಿದೇವರು ಮಾಡಿದ ಈ ಸ್ತೋತ್ರಕ್ಕೆ ಪ್ರತಿಯಾಗಿ ನರಸಿಂಹದೇವರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ 12ನೇ ಶ್ಲೋಕ ನರಸಿಂಹದೇವರು ಹೇಳುವ ಮಾತುಗಳು. ಶನಿದೇವರಿಗೆ ಆ ವಿಧವಾಗಿ ಸ್ತೋತ್ರ ಮಾಡಿದ ಶನಿದೇವರಿಗೆ ನರಸಿಂಹದೇವರು ಹೇಳುವಂತಹ ಮಾತುಗಳು. ಶ್ರೀ ನೃಸಿಂಹ ಉವಾಚ ಪ್ರಸನ್ನೋಹಂ ಶನಿ ತುಭ್ಯಂ ವರಂ ವರಯ ಶೋಭನಂ ಯಂ ವಾಂಛಸಿ ತಮೇವ ತ್ವಂ ಸರ್ವಲೋಕ ಹಿತಾವಹಂ ಅಂತೇಳಿ ನರಸಿಂಹದೇವರು ಹೇಳ್ತಾ ಇದ್ದಾರೆ. ಹೇ ಶನೇಹೇ, ಅಹಂ ತುಭ್ಯಂ ಪ್ರಸನ್ನ ತ್ವಂ ಯಂ ವಾಂಛಸಿ ತಾಂ ಸರ್ವಲೋಕ ಹಿತಾವಹಂ ಶೋಭನಂ ವರಂ ಏವ ವರಯ ಅಂತೇಳಿ. ಇಲ್ಲಿ ಏನಂತ ಹೇಳಿದ್ರೆ ನರಸಿಂಹ ದೇವರು ಹೇಳುವಂತಹ ಮಾತುಗಳು, ಶನೇ ಎಲೆ ಶನೇಶ್ಚರಣೇ, ಶನಿದೇವರೇ ಶನೇಶ್ಚರಣೇ, ಅಹಂ ನಾನು ತುಭ್ಯಂ ನಿನಗೆ ನಿನ್ನ ಭಕ್ತಿಗೆ ಮೆಚ್ಚಿದವನಾಗಿದ್ದೀನಿ, ತುಭ್ಯಂ ಪ್ರಸನ್ನ ಪ್ರಸನ್ನನಾಗಿದ್ದೀನಿ, ನಿನ್ನ ಭಕ್ತಿಗೆ ಮೆಚ್ಚಿ ನಿನಗೆ ಪ್ರಸನ್ನನಾಗಿದ್ದೀನಿ, ತ್ವಂ ನೀನು ಯಂ ಯಾವುದನ್ನು ವಾಂಛಸಿ ಬಯಸುತ್ತಾ ಇದ್ದೀಯೋ, ಯಾವುದನ್ನು ಬೇಕಂತ ಇಚ್ಛೆ ಪಡ್ತಾ ಇದ್ದೀಯೋ, ತಾಂ ಅಂತಹ ಸರ್ವಲೋಕ ಹಿತಾವಹಂ ಎಲ್ಲ ಲೋಕಕ್ಕೆ ಹಿತವಾಗುವಂತಹ ಶೋಭನಂ ಶುಭಪ್ರದವಾದಂತಹ ವರಂ ಏವ ವರಯ ವರವನ್ನೇ ಕೇಳು, ಯಾಕೆ ವರವನ್ನೇ ದೇವ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಶನೇಶ್ವರ ದೇವರು ಕೂಡ ಅವರಿಗೆ ಕೂಡ ಲೋಕಹಿತವಾಂಕ್ಷಿಗಳೇ, ಅವರು ಎಲ್ಲ ಲೋಕಗಳಿಗೆ ಒಳ್ಳೇದಾಗಬೇಕಂತ ಅವರು. ಆದ್ರೆ ಅವರು ಶನಿದೇವರು ಇವರಿಗೆ ಶನಿದಶೆ ಅದೆಲ್ಲ ಬರೋಹಂಗೆ ಮಾಡ್ತಾರಲ್ಲವಾ ಅಂದ್ರೆ, ಅದು ಭಗವದ್ ಆಜ್ಞೆಯಂತೆ ಅವರವರ ಪ್ರಾರಬ್ಧ ಕರ್ಮಗಳಿಗೆ ಅನುಗುಣವಾಗಿ ಅವರಿಗೆ ಸಿಗಬೇಕಾಗಿದ್ದ ಫಲಗಳು ಅವರಿಗೆ ಬರುವಂತೆ ಮಾಡುವುದಕ್ಕಾಗಿ ಭಗವಂತನ ಆಜ್ಞೆಯಂತೆ ಅವ್ರು ಮಾಡ್ತಾರೆ ಅಷ್ಟೇ ಹೊತ್ತು. ಅವರಿಗೆ ಏನೋ ಒಂದು ಖುಷಿ ಬರುತ್ತೆ, ಮಿಕ್ಕವರಿಗೆ ಕಷ್ಟ ಕೊಟ್ರೆ ಖುಷಿ ಬರುತ್ತೆ ಅಂತ ನಾವು ಯಾವತ್ತು ಭಾವನೆ ಮಾಡಬಾರದು. ಅವರಿಗೆ ಕೂಡ ಜನಗಳಿಗೆ ಏನೋ ಒಂದು ಒಳ್ಳೆ ಮಾಡಬೇಕು ಅಂತಾನೆ ಇರುತ್ತೆ. ಅದಕ್ಕೆ ಎಲ್ಲರಿಗೂ ಮಂಗಳಕರವಾದಂತಹ ಒಂದು ವರವನ್ನೇ ನೀನು ಕೇಳು ಅಂತ ಹೇಳಿ ನರಸಿಂಹದೇವರು ಶನೇಶ್ವರ ದೇವರಿಗೆ ಹೇಳ್ತಾ ಇದ್ದಾರೆ. ನೀನು ಕೇಳಿದ ವರವನ್ನು ನಿನಗೆ ಅನುಗ್ರಹ ಮಾಡ್ತೇನೆ ಕೇಳು ಅಂತ ಹೇಳಿ ಅದಕ್ಕೆ 13ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಶನಿರುವಾಚ ನೃಸಿಂಹತ್ವಂ ಮಯಿ ಕೃಪಾಂ ಕುರುದೇವ ದಯಾನಿಧೇ ಮಧ್ವಾಸರಸ್ತವ ಪ್ರೀತಿ ಕರಸ್ಯ ದೇವತಾಪತೆ ಅಂತ ಹೇಳಿ ಏ ನರಸಿಂಹದೇವರೇ, ಶನಿದೇವರು ಹೇಳುವಂತಹ ಮಾತುಗಳು. ಏ ನರಸಿಂಹದೇವರೇ, ನೃಸಿಂಹದೇವ ದಯಾನಿಧೇ ದೇವತಾಪತೆ ತ್ವಂ ಮಯಿ ಕೃಪಾಂ ಕುರು ಮತ್ ವಾಸರ ತವ ಪ್ರೀತಿಕರ ಸ್ಯಾತ್. ಶನಿದೇವರು ಹೇಳುವಂತಹ ಮಾತುಗಳು, ನೃಸಿಂಹ ಏ ಸ್ವಾಮಿ ಲಕ್ಷ್ಮೀ ನರಸಿಂಹನೇ, ದೇವದೇವ ಕ್ರೀಡಾಪುರುಷನೇ, ದಯಾನಿಧೇ ದಯಾ ಸಿಂಧುವೇ ದಯಾ ಸಮುದ್ರನೇ, ದೇವತಾಪತೆ ದೇವತೆಗಳಿಗೆ ಒಡೆಯನಾದಂತಹ ನಾರಾಯಣನೇ, ತ್ವಂ ನೀನು ಮಯಿ ನನ್ನಲ್ಲಿ ಕೃಪಾಂ ಕುರು ಕೃಪೆ ಮಾಡು. ಏನು ಕೃಪೆ? ಮತ್ ವಾಸರ ತವ ಪ್ರೀತಿಕರ ಸ್ಯಾತ್. ನನ್ನ ವಾಸರ, ವಾಸರ ಅಂದ್ರೆ ವಾರ. ನಾವು ಸಂಸ್ಕೃತದಲ್ಲಿ ವಾರ ಅನ್ನೋ ಶಬ್ದಕ್ಕೆ ಟೈಮ್, ದ್ವಿವಾರಂ ತ್ರಿವಾರಂ ಅಂದ್ರೆ ಮೂರು ಬಾರಿ ನಾಲ್ಕು ಬಾರಿ ಅಂತ ಅರ್ಥ. ಆದ್ರೆ ನಾವು ಕನ್ನಡದಲ್ಲಿ ಮಿಕ್ಕ ಭಾಷೆಗಳಲ್ಲಿ ವಾರ ಅಂದ್ರೆ ವೀಕ್ ಡೇಗೆ ಅದಕ್ಕೆ ವಾರ ಅಂತೀವಿ. ಅದಕ್ಕೆ ಸಂಸ್ಕೃತದಲ್ಲಿ ವಾಸರ ಅಂತಾರೆ, ವಾಸರ ಅಂತ ಹೇಳಿದ್ರೆ ವಾರ. ಸೊ ಮತ್ ವಾಸರ ನನ್ನ ವಾರವಾದ ಶನಿವಾರ ಅಂದ್ರೆ ಶನಿದೇವರ ಹೆಸರಿನಲ್ಲಿರುವಂತಹ ವಾರ ಯಾವುದು? ಶನಿವಾರ ದಿನ ತವ ಪ್ರೀತಿಕರ, ನಿನಗೆ ಪ್ರೀತಿಕರವಾದಂತಹ ದಿನ ಸ್ಯಾತ್ ಆಗಲಿ ಅಂತ. ಸೊ ಶನಿವಾರ ನಿನಗೆ ಪ್ರೀತಿಕರವಾದ ದಿನವಾಗಲಿ ಅಂತ ಹೇಳಿ ಹೇಳ್ತಾರೆ. ಸೊ ಅದಾದ ಮೇಲೆ ಇನ್ನು ಹೇಳ್ತಾ ಇದ್ದಾರೆ, ಮತ್ಕೃತಂ ತ್ವತ್ ಪರಂ ಸ್ತೋತ್ರಂ ಶೃಣ್ವಂತಿತ ಪಠಂತಿಯೇ ಸರ್ವಾನ್ ಕಾಮಾನ್ ಪೂರಯೇಥಾಹ ತೇಷಾಂ ತ್ವಂ ಲೋಕಭಾವನ. ಇಲ್ಲಿ ಎರಡು ಮೂರು ಪಾಠಗಳು, ಪಾಠಾಂತರಗಳಿದೆ. ಶೃಣ್ವಂತಿ ಚ ಪಠಂತಿ ಚ ಅಂತ ಒಂದು ಪಾಠ, ಇಲ್ಲ ಶೃಣ್ವಂತಿ ಚ ಪಠಂತಿಯೇ ಅನ್ನೋದು ಒಂದು ಪಾಠ. ಸರ್ವಾನ್ ಕಾಮಾನ್ ಪೂರಯೇಥಾಹ ಅಂತ ಒಂದು ಪಾಠ, ಸರ್ವಾನ್ ಕಾಮಾನ್ ಪ್ರಯಚ್ಛಸ್ವ ಅಂತ ಒಂದು ಪಾಠ, ತೇಷಾಂ ತ್ವಂ ಲೋಕಭಾವನ. ಸೊ ಇದು ಏನು ಲೋಕಭಾವನ ಅಂತ ಸಂಬೋಧನ? ಏ ಲೋಕಭಾವನ ಅಂದ್ರೆ ಸರ್ವ ಲೋಕೈಕನಾಥನೇ ಸರ್ವ ಲೋಕಗಳ ಸೃಷ್ಟಿದವನು. ಭಾವನ ಭೂ ಭಾವ ಹುಟ್ಟಿಸುವುದು, ಲೋಕಭಾವನ ಅಂದ್ರೆ ಲೋಕಗಳನ್ನು ಸೃಷ್ಟಿ ಮಾಡಿದವನು ಸರ್ವ ಲೋಕೈಕನಾಥನು, ಆದ್ದರಿಂದ ಸರ್ವ ಲೋಕಗಳನ್ನು ಸೃಷ್ಟಿದವನು ಅಂತೇಳಿ. ಸೊ ಲೋಕಭಾವನ ಮತ್ ಕೃತಂ ತ್ವತ್ ಪರಂ ಸ್ತೋತ್ರಂ ಯೇ ಶೃಣ್ವಂತಿ ಚ ಪಠಂತಿ ಚ ತೇಷಾಂ ತ್ವಂ ಸರ್ವಾನ್ ಕಾಮಾನ್ ಪೂರಯೇಥ ಇಲ್ಲ ಪ್ರಯತ್ಸಸ್ವ. ಅಂದ್ರೆ ಏನು ಲೋಕಭಾವನ? ಸರ್ವಲೋಕಗಳ ಸೃಷ್ಟಿಕರ್ತನಾದ ಶ್ರೀ ನರಸಿಂಹದೇವರೇ, ಮತ್ ಕೃತಂ ನನ್ನಿಂದ ಮಾಡಲ್ಪಟ್ಟ ನನ್ನಿಂದ ರಚಿತವಾದಂತಹ ತ್ವತ್ಪರಂ ಸ್ತೋತ್ರಂ, ನೀ ನಿನ್ನ ಪ್ರಾರ್ಥನಾ ರೂಪವಾದ ಸ್ತೋತ್ರ ಯಾವುದಿದೋ ಅದನ್ನು ಯೇ ಯಾರಾದರೆ ಶುಣ್ವಂತಿ ಚ ಕೇಳುತ್ತಾರೆಯೋ ಅಥವಾ ಪಠಂತಿ ಚ ಕೇಳುತ್ತಾರೆಯೋ, ಕೇಳುತ್ತಾರೆಯೋ ಇಲ್ಲ ಹೇಳುತ್ತಾರೆಯೋ, ಶುಣ್ವಂತಿ ಚ ಪಠಂತಿ ಚ ತೇಷಾಂ ಅವರಿಗೆ ಸಹ ತ್ವಂ ನೀನು ಸರ್ವಾನ್ ಕಾಮಾನ್ ಎಲ್ಲ ಅಭೀಷ್ಟಗಳನ್ನು ಪೂರಯೇಥಾಹ ಇಲ್ಲ ಪ್ರಯತ್ಸಸ್ವ ನಡೆಸಿಕೊಡು. ಪೂರಯೇಥ ಅಂದ್ರೆ ನಡೆಸೋದು, ಪ್ರಯತ್ಸ ಅಂದ್ರೆ ಕೊಡೋದು. ಪೂರಯೇಥಾಹ ಪ್ರಯತ್ಸಸ್ವ ಯಾವುದನ್ನು ಹೇಳಿದ್ರು ಕೂಡ ನಾವು ನಡೆಸಿಕೊಡೋದು ಅಂತೇಳಿ. ಸೊ ಎಲ್ಲ ಅಭೀಷ್ಟಗಳನ್ನು ನಡೆಸಿಕೊಡೋದು, ಇಲ್ಲ ಎಲ್ಲ ಅಭೀಷ್ಟಗಳನ್ನು ಕೊಡು, ಎಲ್ಲ ಅಭೀಷ್ಟಗಳನ್ನು ನಡೆಸು, ಎಲ್ಲ ಅಭೀಷ್ಟಗಳನ್ನು ನಡೆಸಿಕೊಡು. ಸೊ ಹೇಗೇನಾದ್ರು ಭಗವಂತ ಅಂದ್ರೆ ಈ ಅಭೀಷ್ಟಗಳನ್ನು ಅಂದ್ರೆ ಯಾರು ಇದನ್ನು ಕೇಳ್ತಾರೋ ಹೇಳ್ತಾರೋ ಅವರ ಮನೋ ಅಭೀಷ್ಟಗಳನ್ನು ಪೂರೈಸು ಅಂತ ಇದರ ಅರ್ಥ. ಸೊ ಮತ್ ಕೃತಂ ತತ್ಪರಂ ಸ್ತೋತ್ರಂ ಶೃಣ್ವಂತಿತ ಪಠಂತಿ ಚ ಸರ್ವಾನ್ ಇಲ್ಲ ಶೃಣ್ವಂತಿತ ಪಠಂತಿಯೇ ಸರ್ವಾನ್ ಕಾಮಾನ್ ಪೂರಯೇಥಾಹ ಇಲ್ಲ ಸರ್ವಾನ್ ಕಾಮಾನ್ ಪ್ರಯತ್ಸಸ್ವ ತೇಷಾಂ ತ್ವಂ ಲೋಕಭಾವನ ಅನ್ನೋದು 14ನೇ ಶ್ಲೋಕ. ಅದಾದ್ಮೇಲೆ 15ನೇ ಶ್ಲೋಕ, ಅದಕ್ಕೆ ನರಸಿಂಹದೇವರು ಹೇಳುವಂತಹ ಸಮಾಧಾನ. ಶ್ರೀ ನೃಸಿಂಹ ಉವಾಚ ತಥೈವಾಸ್ತು ಶನೇಹಂ ವೈ ರಕ್ಷೋ ಭುವನ ಸಂಸ್ಥಿತಃ ಭಕ್ತ ಕಾಮಾನ್ ಪೂರಯಿಷ್ಯೇ ಇಲ್ಲ ಪ್ರದಾಸ್ಯಾಮಿ. ಇಲ್ಲಿ ಕೂಡ ಎರಡು ವಿಧವಾದ ಪಾಠಗಳು. ತ್ವಂ ಮಮೈಕಂ ವಚಃ ಶೃಣು ಅಂತೇಳಿ ನರಸಿಂಹದೇವರು ಅದಕ್ಕೆ ಹೇಳ್ತಾ ಇದ್ದಾರೆ, ಆಗಲಿ ಹಾಗೆ ಆಗಲಿ ಅಂತೇಳಿ. ತಥೈವ ಅಸ್ತು ಅಂತ ಶ್ರೀ ನೃಸಿಂಹ ಉವಾಚ ಶನೇಹೇ తథా ఏవ అస్తు దక్షోభువన సంస్థితః అహం వై భక్త కామాన్ పూరయిష్యే లా ప్రదాశ్యామి. ఎరడు పాదగలు త్వం మమ ఏకం వచః శృణు అంత ఇదర అన్వయార్థ ప్రోజార్డ్ అని ఇట్టురే. ಅದರ ಅರ್ಥ ಶ್ರೀ ನೃಸಿಂಹ ಉವಾಚ ನರಸಿಂಹದೇವರು ಹೇಳಿದಂತಹ ಮಾತುಗಳು, ಶನೇ ಹೇ ಶನೇಶ್ಚರಣೆ ತಥಾ ಏವ ಹಾಗೆಯೇ ಅಸ್ತು ಆಗಲಿ, ರಕ್ಷೋಭುವನ ಸಂಸ್ಥಿತ. ರಕ್ಷೋಭುವನ ಅನ್ನುವುದು ಆ ಚತುರ್ಮುಖ ಬ್ರಹ್ಮದೇವರ ಸಭೆಗೆ ರಕ್ಷೋಭುವನ ಅಂತ ಕರೀತಾರೆ. ಆ ಹೇಗಾದರೆ ಇಂದ್ರನ ಸಭೆಗೆ ಸುಧರ್ಮ ಅಂತ ಹೆಸರು, ಇಂದ್ರನ ಸಭೆಗೆ ಸುಧರ್ಮ ಅಂತ. ಹಾಗೆ ಚತುರ್ಮುಖ ಬ್ರಹ್ಮದೇವರ ಸಭೆಗೆ ರಕ್ಷೋಭುವನ ಅಂತ ಹೆಸರು. ಈ ವಿಧವಾಗಿ ರಕ್ಷೋಭುವನದಲ್ಲಿ ನೆಲೆಸಿರುವಂತಹ ಅಹಂ ನಾನು, ವೈ ನಿಶ್ಚಯವಾಗಿ ಡೆಫಿನೆಟ್ಲಿ ಸಟ್ಟನೆ, ವೈ ಭಕ್ತ ಕಾಮಾನ್ ಭಕ್ತರ ಎಲ್ಲ ಅಭೀಷ್ಟಗಳನ್ನು ಪೂರೈಸಿಯೇ ಪ್ರದಾಸ್ಯಾಮಿ ನಡೆಸಿಕೊಡುತ್ತೇನೆ. ಆದರೆ ತ್ವಂ ನೀನು ಮಮ ನನ್ನ ಏಕಂ ಒಂದೇ ಒಂದು ವಚಃ ಮಾತನ್ನು ಶೃಣು ಕೇಳು. ನಾನು ಹಾಗೆ ಮಾಡ್ತೀನಿ, ಅವರಿಗೆ ಅವರ ಭಕ್ತರ ಅಭೀಷ್ಟಗಳನ್ನು ಪೂರೈಸ್ತೀನಿ, ಆದರೆ ನೀನು ಒಂದು ಮಾತನ್ನು ಕೇಳು ಅಂತ ಹೇಳ್ತಾನೆ ನರಸಿಂಹದೇವರು. ಏನಂತ ಹೇಳಿದ್ರೆ ಇಲ್ಲಿ ಈ ಶ್ಲೋಕದಲ್ಲಿ ಶ್ರೀಹರಿ ಸರ್ವವ್ಯಾಪಿ ಆದರೂ ಕೂಡ ತನ್ನ ಭಕ್ತರಾದಂತಹ ಚತುರ್ಮುಖ ಬ್ರಹ್ಮ ಮುಂತಾದವರನ್ನು ಅನುಗ್ರಹ ಮಾಡುವುದಕ್ಕಾಗಿ ರಕ್ಷೋಭವನದಲ್ಲಿ ನೆಲೆಸಿದ್ದು ಅವರಿಗೆ ತನ್ನ ಸೇವೆ ಮಾಡುವ ಭಾಗ್ಯವನ್ನು ಕೊಡ್ತಾ ಇದ್ದಾನೆ. ಪೂರೈಷ್ಯ ಅನ್ನುವ ಪಾಠ ಪಂಚಮ ಲಘು ಅಂದ್ರೆ ಐದನೇ ಅಕ್ಷರ ಹಸ್ವಾಗಿರೋದು ಹಾಗೂ ಷಷ್ಠಗುರು ಆರನೇ ಅಕ್ಷರವಾಗಿರಲಿದೆ. ಸೊ ಈ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ, ಆದ್ದರಿಂದ ಪ್ರದಾಸ್ಯಾಮಿ ಪೂರ ಇಷ್ಯೆ ಅಂತ ಹೇಳಿದ್ರೆ ಪೂರ ಇಷ್ಯೆ. ಐದನೆಯದು ಹಸುವಾಗಬೇಕು. ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಭಕ್ತ ಕಾಮಾನ್ ಪೂರ ಇಷ್ಯೆ ಪ್ರದಾಸ್ಯಾಮಿ. ಸೊ ಪೂ ಅನ್ನೋದು ಐದನೇ ಅಕ್ಷರ ಆಗುತ್ತೆ, ಐದನೇ ಅಕ್ಷರ ಲಘುವಾಗಿರಬೇಕು ಹಸ್ವ, ಬಟ್ ಪೂ ಅನ್ನೋದು ದೀರ್ಘ ಆಗುತ್ತೆ. ಅದೇ ವಿಧವಾಗಿ ಆರನೇ ಅಕ್ಷರ ಗುರುವಾಗಬೇಕು, ರ ಅನ್ನೋದು, ಆದರೆ ಅದು ಲಘುವಾಗಿದೆ. ಅಂದ್ರೆ ಪೂರೈಷ್ಯ ಅನ್ನುವುದು ಲಘುವು ಗುರುವಾಗುವ ಬದಲು ಗುರುವು ಲಘುವಾಗಿದೆ. ಮೊದಲೆರಡು ಅಕ್ಷರಗಳು ಪೂರ ಇಷ್ಯೆ. ಸೊ ಅದು ಛಂದಸ್ಸು ನಿಯಮವನ್ನು ಪಾಲನೆ ಮಾಡ್ತಾ ಇಲ್ಲ. ಅದಕ್ಕೆ ಪ್ರದಾಶ್ಯಾಮಿ ಅಂತ ಪಾಠ ಇಟ್ಟುಕೊಂಡರೆ ಆವಾಗ ಆ ಪಂಚಮ ಲಘು ಷಷ್ಠಗುರು ನಿಯಮಗಳೆರಡು ಚೆನ್ನಾಗಾಗುತ್ತೆ. ಅದಕ್ಕೆ ಎರಡು ಪಾಠಗಳಲ್ಲಿ ಭಕ್ತ ಕಾಮಾನ್ ಪೂರೈಷ್ಯೆ, ಭಕ್ತ ಕಾಮಾನ್ ಪ್ರದಾಶ್ಯಾಮಿ ಅನ್ನುವ ಎರಡು ಪಾಠಗಳಲ್ಲಿ ಭಕ್ತ ಕಾಮಾನ್ ಪೂರೈಷಿ ಅನ್ನೋ ಪಾಠ ಅಷ್ಟು ಚೆನ್ನಾಗಿಲ್ಲ, ಅದು ಛಂದೋಬದ್ಧವಾಗಿರೋದಿಲ್ಲ. ಅದಕ್ಕೆ ಭಕ್ತ ಕಾಮಾನ್ ಪ್ರದಾಸ್ಯಾಮಿ ಅಂತ ಹೇಳಿದ್ರೆ ಛಂದೋಬದ್ಧವಾಗಿರುತ್ತೆ. ಸೊ ಭಕ್ತ ಕಾಮಾನ್ ಪ್ರದಾಸ್ಯಾಮಿ ಅನ್ನೋದು ಇದು ಬೆಟರ್ ಪಾಠ, ಛಂದೋಬದ್ಧವಾಗಿದೆ. ಸೊ ಅದನ್ನೇ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಇದಾದ ಮೇಲೆ ನೆಕ್ಸ್ಟ್ 16ನೇ ಶ್ಲೋಕ 16th ವರ್ಸ್, ಅದಕ್ಕೆ ಏನು ನರಸಿಂಹದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರಕೃತಂ ಮತ್ ಪರಂ ಸ್ತೋತ್ರಂ ಯಪಟೇಕ್ಷಣಯಾಚಯ ದ್ವಾದಶಾಷ್ಟಮ ಜನ್ಮಸ್ಥ ತ್ವದ್ಭಯಂ ಮಾಸ್ತು ತಸ್ಯ ವೈ ಅಂತೇಳಿ. ಅಂದರೆ ಪ್ರೋಜಾರ್ಡನ್ನಲ್ಲಿಟ್ಟರೆ ಯಹ ತ್ವತ್ಕೃತಂ ಮತ್ಪರಂ ಸ್ತೋತ್ರಂ ಪಠೇತ್ ಯಹ ಶೃಣುಯಾತ್ ಚ ತಸ್ಯ ವೈ ದ್ವಾದಶ ಅಷ್ಟಮ ಜನ್ಮಸ್ಥಾತ್ ತ್ವದ್ಭಯಂ ಮಾಸ್ತು. ಕುಂಡಲಿ ಹಾಕೋರ್ಗ 12-8 ಸ್ಥಾನಗಳಲ್ಲಿ ಶನಿ ಬಂದರೆ ಶನಿ ಪೀಡೆ ಬರುತ್ತೆ ಅಂತೇನು ಇದೆ ಅದು, ಆದ್ದರಿಂದ ಆ ಶನಿ ಭಯ ಬರುತ್ತೆ. ಆ 8-12 ಸ್ಥಾನಗಳಲ್ಲಿ ಶನಿ ಭಯ ಯಾವ್ದು ಬರುತ್ತೋ ಅದನ್ನು ನೀನು ನನ್ನ ಈ ನೀನು ಮಾಡಿದ ಈ ಸ್ತೋತ್ರವನ್ನು ಯಾರು ಓದ್ತಾರೋ ಕೇಳ್ತಾರೋ ಅವರಿಗೆ ಆ ಶನಿ ಭಯ ಆ ಸ್ಥಾನಗಳಲ್ಲಿ ಶನಿ ಭಯ ಬರದೇ ಇರುವಂತೆ ನೀನು ಅದೇ ಅದಕ್ಕೆ ಮಾಡೋದು ಭಗವಂತನೇ ಮಾಡಿಸ್ತಾನೆ. ಆದರೆ ಆ ಶನಿದೇವರ ಮೂಲಕವಾಗಿ ಮಾಡ್ತಾನೆ ಭಗವಂತ, ಅದನ್ನ ಶನಿದೇವರಿಗೆ ಹೇಳ್ತಾರೆ. ಸೊ ಆಜ್ಞೆ ಪಾಲನೆ ಮಾಡ್ಬೇಕಂತ ಹೇಳಿ ಆಜ್ಞೆ ಮಾಡ್ತಾ ಇದ್ದಾರೆ. ಯಾವುದಾದರೆ ಯಾರಾದರೆ ಯಹ ಯಾರಾದರೆ ತ್ವತ್ಕೃತಂ ನಿನ್ನಿಂದ ರಚಿತವಾದಂತಹ ಈ ಮತ್ಪರಂ ಸ್ತೋತ್ರಂ ನನ್ನ ಪ್ರಾರ್ಥನಾ ರೂಪವಾದ ಸ್ತೋತ್ರವನ್ನು ಪಠೇತ್ ಹೇಳುತ್ತಾರೆಯೋ ಪಠನೆ ಮಾಡ್ತಾರೋ ಅಥವಾ ಯಹ ಯಾರಾದರೆ ಶೃಣುಯಾತ್ ಕೇಳ್ತಾರೆಯೋ ತಸ್ಯ ಅವನಿಗೆ ವೈ ನಿಶ್ಚಯವಾಗಿ ಖಂಡಿತವಾಗಿ ದ್ವಾದಶ ಅಷ್ಟಮ 12 ಅಥವಾ 8 ಕೆಲವು ಕಡೆ ಪಂಚಮ 5-5 ಸ್ಥಾನವಾಗಲಿ ಇವೆಲ್ಲ ಸ್ಥಾನಗಳಲ್ಲಿ ಕೂಡ ಜನ್ಮಸ್ಥಾತ್ ಅಂದ್ರೆ ಜನ್ಮಸ್ಥಾನದ ದ್ವಾದಶ ಅಷ್ಟಮ ಪಂಚಮ ಜನ್ಮಸ್ಥಾನದ ತ್ವತ್ ಭಯಂ ನಿನ್ನ ಭಯ ಕಾಟ ಮಾ ಅಸ್ತು ಇರಬಾರದು ಇರದೇ ಇರುವಂತೆ ಮಾಡು ಅಂತ ಹೇಳಿ ಶನಿದೇವರಿಗೆ ಆಜ್ಞೆ ಮಾಡ್ತಾ ಇದ್ದಾರೆ ನರಸಿಂಹದೇವರು. ಶನಿದೇವರು ನರಸಿಂಹದೇವರಿಗೆ ಬೇಡುವಾಗ ಅದು ಬೇಡುವುದು, ನರಸಿಂಹದೇವರು ಶನಿದೇವರಿಗೆ ಹೇಳುವಾಗ ಅದು ಆಜ್ಞೆ. ಸೊ ಯಾರಾದ್ರೆ ಈ ವಿಧವಾಗಿ ನನ್ನ ಸ್ತೋತ್ರವನ್ನು ನೀನು ಮಾಡಿದ ನನ್ನ ಸ್ತೋತ್ರವನ್ನು ಕೇಳ್ತಾರೆ, ಅವ್ರಿಗೆ ನೀನು ಅವ್ರಿಗೆ ಪೀಡೆ ಬರದಂತೆ ಮಾಡು ಅಂತ ಹೇಳಿ ಬೇಸಿಕ್ ಆಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಶನಿರ್ ನರಹರಿಂ ದೇವಂ ತಥೇತಿ ಪ್ರತ್ಯುವಾಚ ತತಃ ಪರಮ ಸಂತುಷ್ಟಾ ದಯೇತಿ ಮನೆಯೋವದನ್ ಅಂತ 17ನೇ ಶ್ಲೋಕ. ಶನಿ ನರಹರಿಂ ದೇವಂ, ಸೊ ಶನಿ ದೇವಂ ನರಹರಿಂ ತಥಾ ಇತಿ ಪ್ರತಿ ಉವಾಚ ತತಃ ಪರಮ ಸಂತುಷ್ಟಾ ಮುನಯ ದಯಾವದನ್. ಅಂದ್ರೆ ಏನು, ಶನಿದೇವರು ಹೇಳುವಂತಹ ಮಾತುಗಳು, ಶನಿದೇವಂ ನರಹರಿಂ ತಥಾ ಇತಿ ಪದ. ಶನಿದೇವರು ಏನು ಮಾಡಿದ್ದಾರೆ, ನರಸಿಂಹ ದೇವರು ಹೇಳಿದ ಆ ಮಾತುಗಳನ್ನು ತಥಾ ಹಾಗೆ ಆಗಲಿ ಅಂತ ಹೇಳಿ ಪ್ರತಿ ಉವಾಚ ಉತ್ತರವನ್ನು ಕೊಟ್ಟಿದ್ದಾರೆ. ಹಾ, ಇದು ಪ್ರಸಿದ್ಧವಾಗಿ ಇರುವಂತಹದ್ದು, ತತಃ ಆ ಕಾರಣದಿಂದ ಪರಮ ಸಂತುಷ್ಟಾ ಅತ್ಯಂತ ಸಂತುಷ್ಟರಾಗಿರುವಂತಹ ಆ ಮುನಿಗಳು ಮುನಯ ಜಯ ಇತಿ ಜಯವಾಗಲಿ ಜಯವಾಗಲಿ, ನರಸಿಂಹದೇವರಿಗೆ ಜಯವಾಗಲಿ ನರಸಿಂಹದೇವರಿಗೆ ಜಯವಾಗಲಿ ಅಂತೇಳಿ ಆ ಶನಿದೇವರು ಮಾಡಿದ ಈ ನರಸಿಂಹದೇವರ ಸ್ತೋತ್ರವನ್ನು ಅವರೆಲ್ಲರೂ ಕೇಳಿದ್ದ ಅಲ್ಲಿ ಸಭೆಗಳಲ್ಲಿರುವವರು. ಆದ್ದರಿಂದ ಆ ಶನಿದೇವರು ನರಸಿಂಹದೇವರು ಸಂಭಾಷಣೆಯನ್ನು ಕೇಳಿದ್ದಾರೆ. ನರಸಿಂಹದೇವರು ಶನಿದೇವರಿಗೆ ಆಜ್ಞೆಯನ್ನು ಕೊಡುವುದು, ಶನಿದೇವರು ನರಸಿಂಹದೇವರನ್ನು ಪ್ರಾರ್ಥನೆ ಮಾಡುವುದು, ಇದರ ಎಲ್ಲ ಮೂಲಕವಾಗಿ ಎಲ್ಲ ಲೋಕಗಳಿಗೆ ಕಲ್ಯಾಣವಾಗುವುದು ಒಳ್ಳೆಯದಾಗುವುದನ್ನು ಕೇಳಿ ಅವರು ಜಯ ಜಯ ಹೇ ನರಸಿಂಹದೇವರೇ ನಿಮಗೆ ಜಯವಾಗಲಿ ಜಯವಾಗಲಿ ಅಂತ ಹೇಳಿದರೆ, ಭಗವಂತನಿಗೆ ಯಾವತ್ತು ಜಯವೇ, ಭಗವಂತನಿಗೆ ಜಯವಾಗಲಿ ಅಂತ ಹೇಳುವುದು ಏನಂತ ಹೇಳಿದ್ರೆ, ನೀನು ಯಾವತ್ತು ಜಯಶಾಲಿ ಅನ್ನುವ ಚಿಂತನೆ ತಿಳುವಳಿಕೆ ನಮಗೆ ಬರಲಿ ಅಂತ ಅರ್ಥ. ಸೊ ಹೀಗೆ ಪ್ರಾರ್ಥನೆ ಮಾಡಿದ್ದಾರೆ, ಅವರು ಎಲ್ಲರೂ ಕೇಳಿದ್ದಾರೆ, ಸಂತುಷ್ಟರಾಗಿದ್ದಾರೆ ಮುನಿಗಳು, ಅವರು ಕೂಡ ಭಗವಂತನಿಗೆ ಜಯಕಾರವನ್ನು ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ನೆಕ್ಸ್ಟ್ ಈ ಇದು ಎಲ್ಲ ಕೂಡ ಸ್ತೋತ್ರ ಎಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ಕೃಷ್ಣ ಪಾಂಡವರಿಗೆ ಹೇಳುವಂತಹದ್ದು, ಯುಧಿಷ್ಠಿರನಿಗೆ ಹೇಳುವಂತಹ ಮಾತುಗಳು. ಸೊ ಅದನ್ನ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣ ಉವಾಚ ಇತ್ತಂ ಶನೈಶ್ಚರ ಸ್ಯಾತ ನೃಸಿಂಹ ದೇವ ಸಂವಾದಂ ಏತತ್ಸವನಂ ಚ ಮಾನವ ಶೃಣೋತಿ ಯಃ ಶ್ರಾವಯತೆ ಚ ಭಕ್ತ್ಯ ಸರ್ವಾಣ್ಯಭೀಷ್ಟಾನಿ ಚ ವಿಂದತೆ ಧ್ರುವಂ ಅಂತ ಹೇಳಿ. ಅಂದ್ರೆ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಇತ್ತಂ ಈ ವಿಧವಾಗಿ ಶನೈಶ್ಚರಸ್ಯ ಅಥ ನೃಸಿಂಹದೇವ ಸಂವಾದಂ, ಶನೈಶ್ಚರ ದೇವರಿಗೂ ನರಸಿಂಹದೇವರಿಗೂ ನಡೆದಂತಹ ಈ ರೀತಿಯಾಗಿ ನಡೆದಂತಹ ಸಂವಾದ ರೂಪವಾದ ಈ ಸ್ತೋತ್ರ ಯಾವುದಿದೋ ಅದನ್ನು ಭಕ್ತಿಯ ಭಕ್ತಿಪೂರ್ವಕವಾಗಿ ಯಹ ಯಾವ ಮಾನವ ಮನುಷ್ಯನಾದರೆ ಶೃಣೋತಿ ಕೇಳುತ್ತಾನೆಯೋ ಶ್ರಾವಯತೆ ಚ ಅಥವಾ ಹೇಳ್ತಾನೆ ಅವನಿಗೆ ಸರ್ವಾಣಿ ಅಭೀಷ್ಟಾನಿ ಚ ಅವನ ಮನೋ ಅಭೀಷ್ಟಗಳೆಲ್ಲವನ್ನೂ ಕೂಡ ಧ್ರುವಂ ನಿಶ್ಚಯವಾಗಿ ವಿಂದತೆ ಪಡೆಯುತ್ತಾನೆ. ಸೊ ಆಪ್ನೋತಿ ಎನ್ನುವ ಅರ್ಥ ವಿಂದತೆ, ಯಾವ ಮನುಷ್ಯ ಇದನ್ನು ಹೇಳ್ತಾನೋ ಕೇಳ್ತಾನೋ ಅವನಿಗೆ ಎಲ್ಲ ಅಭೀಷ್ಟಗಳು ನಿಶ್ಚಯವಾಗಿ ಪೂರೈಸುತ್ತೆ ಅಂತ ಹೇಳಿ ಧರ್ಮರಾಜನಿಗೆ ಈ ಶ್ರೀಕೃಷ್ಣ ದೇವರು ಹೇಳಿದಂತಹ ಮಾತುಗಳು, ಈ ರೀತಿ ಶನೈಶ್ಚರನಿಗೂ ನರಸಿಂಹದೇವರಿಗೂ ನಡೆದ ಸಂವಾದ ರೂಪವಾದ ಸ್ತೋತ್ರವನ್ನು ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಯುಧಿಷ್ಠಿರನಿಗೆ ಹೇಳ್ತಾನೆ. ಈ ವಿಧವಾಗಿ ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೇ ರಕ್ಷೋಭೋ ನಮಃಾತ್ಮೇ ಶ್ರೀ ಶನೈಶ್ಚರಕೃತ ಶ್ರೀ ನೃಸಿಂಹಸ್ತುತಿ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿದ್ರೆ, ಭವಿಷ್ಯ ಉತ್ತರ ಪುರಾಣದಲ್ಲಿ ರಕ್ಷೋಭೋ ನಮಃಾತ್ಮ್ಯ ಅನ್ನುವ ಭಾಗದಲ್ಲಿ ಶನೈಶ್ಚರದಿಂದ ಮಾಡಲ್ಪಟ್ಟಂತಹ ನರಸಿಂಹಸ್ತುತಿಯು ಈ ವಿಧವಾಗಿ ಮುಕ್ತಾಯವಾಯಿತು. ಇದರಿಂದ ಶ್ರೀ ಶನೈಶ್ಚರ ಅಂತರ್ಗತ ಶ್ರೀ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹದೇವರು ಪ್ರೀತರಾಗರಿ ಅಂತ ಹೇಳ್ತಾ ಈ ಎರಡು ಮಾತು ಮೂಡಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸೇಂದ್ರಿಯರ್ವ ಬುದ್ಧಾತ್ಮನಾವ ಅನುಸು ಸ್ವಭಾವಾತ್ ಕರೋಮಿ ಇತ್ಯುತ್ ಸಕಲಂ ಪಟಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.